ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800838332311ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರದಿಂದ ಪಾಠ. ದೇವದರ್ಶನ ಗುಡಾರದಿಂದ ನಮಗೆ ಅನೇಕ ಪಾಠಗಳನ್ನು ಕಲಿಯಬಹುದಾಗಿದೆ. ದೇವದರ್ಶನ ಗುಡಾರ ನಮಗೆ ಕಲಿಸತಕ್ಕಂತಹ ಪಾಠಗಳು ಯಾವುವು? ಅದು ನಮ್ಮ ರಕ್ಷಣೆ ಯೋಜನೆಗೆ ಹೇಗೆ ಸಹಾಯ ಮಾಡತಕ್ಕಂಥದ್ದಾಗಿದೆ? ದೇವದರ್ಶನ ಗುಡಾರವನ್ನು ನಾವು ಅರ್ಥ ಮಾಡಿಕೊಂಡರೆ ನಮ್ಮ ರಕ್ಷಣೆ ಮಾರ್ಗವನ್ನು ನಾವು ಅರ್ಥ ಮಾಡಿಕೊಂಡಂತೆ. ಹಾಗಾದರೆ ಈ ದೇವದರ್ಶನ ಗುಡಾರದಿಂದ ನಾವು ಯಾವ ಯಾವ ಪಾಠಗಳನ್ನು ಕಲಿಯಬಹುದು ಬನ್ನಿ ನೋಡೋಣ. ಅದಕ್ಕೂ ಮೊದಲು ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಈ ಒಂದು ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ಸ್ವಾಮಿ, ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸಲು ಹೋಗುವಾಗ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ ಸ್ವಾಮಿ. ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು. ವಿಶೇಷವಾಗಿ ಈ ಒಂದು ದೇವದರ್ಶನ ಗುಡಾರದ ವಿಚಾರವಾಗಿ ನಾವು ಕಲಿಯಲು ಹೋಗುವಾಗ ಪರಲೋಕದ ದೇವರು ನಿನ್ನ ಆತ್ಮನ ಮುಖಾಂತರವಾಗಿ ನಡೆಸು. ನಮ್ಮ ರಕ್ಷಣೆ ಮಾರ್ಗಕ್ಕೆ ಈ ಒಂದು ದೇವದರ್ಶನ ಗುಡಾರದ ಸಂದೇಶ ಎಷ್ಟು ಅವಶ್ಯಕತೆವಾಗಿದೆ ಎಂಬುದನ್ನು ನಾವೆಲ್ಲರೂ ಅರಿತುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು. ನಮ್ಮ ಮನ ಕಣ್ಣುಗಳನ್ನು ತೆರೆ ಸ್ವಾಮಿ. ಕೇಳುಗರ ಹೃದಯದಲ್ಲಿ ಒಂದು ಸಮಾಧಾನವನ್ನು ತಂದು ರಕ್ಷಣೆ ಮಾರ್ಗವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸುವ ಹಾಗೆ ನೀನು ಸಹಾಯ ಮಾಡು. ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆ. ಪ್ರಿಯ ಕೇಳುಗರೇ, ಈ ದೇವದರ್ಶನ ಗುಡಾರ ನಮಗೆ ಎಷ್ಟು ಅವಶ್ಯಕತೆವಾಗಿದೆ, ರಕ್ಷಣೆಯ ಬಗ್ಗೆ ತಿಳಿಸುವಂತಹ ಒಂದು ಉತ್ತಮವಾದಂತಹ ಒಂದು ಸಂದೇಶ ಈ ದೇವದರ್ಶನ ಗುಡಾರದ ಸಂದೇಶವಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ರಕ್ಷಣೆಯ ಆಯಾಮಗಳಾದಂತಹ ನೀತಿ ನಿರ್ಣಯ, ಪರಿಶುದ್ಧತ್ವ, ಮಹಿಮಾಧಿಕರಣ ಇವುಗಳ ಬಗ್ಗೆ ನಾವು ಓದುವಂಥವರಾಗಿದ್ದೇವೆ. ಇದಕ್ಕೆಲ್ಲಕ್ಕೂ ಒಂದು ತಳಪಾಯ ಯಾವುದೆಂದರೆ ಈ ದೇವದರ್ಶನ ಗುಡಾರ. ಒಂದು ಮನೆಯನ್ನು ಕಟ್ಟಬೇಕಾದರೆ ಹೇಗೆ ತಳಪಾಯ ಅವಶ್ಯಕತೆಯೋ ಅದೇ ರೀತಿಯಾಗಿ ನಮ್ಮ ರಕ್ಷಣೆಯ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ದೇವದರ್ಶನ ಗುಡಾರ ನಮಗೆ ಅವಶ್ಯಕವಾಗಿದೆ. ಇಡೀ ದೇವದರ್ಶನ ಗುಡಾರ ಕ್ರಿಸ್ತನ ಬಗ್ಗೆ, ಆತನು ನಮಗಾಗಿ ಹಾಕಿರ್ತಕ್ಕಂಥ ರಕ್ಷಣೆ ಯೋಜನೆ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಮನುಷ್ಯನು ಪಾಪಕ್ಕೆ ಬಿದ್ದ ನಂತರ ಈ ಲೋಕದಲ್ಲಿ ದೇವರು ಮನುಷ್ಯನ ರಕ್ಷಣೆಗೆ ಸ್ಥಾಪಿಸಿದ ಒಂದು ಕಾರ್ಯವೇ ಅದು ದೇವದರ್ಶನ ಗುಡಾರ. ಹೊಸ ಒಡಂಬಡಿಕೆಯಲ್ಲಿ ಈ ಸಂದೇಶವನ್ನು 4 ಸುವಾರ್ತೆ ಪುಸ್ತಕಗಳು ಉತ್ತಮ ರೀತಿಯಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹೇಗೆ? ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಇವು ಸುವಾರ್ತೆ ಪುಸ್ತಕಗಳು ಎಂಬುದಾಗಿ ನಾವು ಕರೆಯುವಂಥವರಾಗಿದ್ದೆವು. ಅದೇ ರೀತಿಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ ಈ 4 ಪುಸ್ತಕಗಳು ಶುಭ ಸಂದೇಶವನ್ನು, ಸುವಾರ್ತೆಯನ್ನು ಸಾರುವಂತಹ ಪುಸ್ತಕವಾಗಿದೆ. ಮನುಷ್ಯನ ರಕ್ಷಣೆಗೆ ದೇವರು ಈ ದೇವದರ್ಶನ ಗುಡಾರವನ್ನು ನಿರ್ಮಿಸಿರುವಂತಹ ವಿಚಾರಗಳ ಬಗ್ಗೆ ಈ ಪುಸ್ತಕಗಳು ತಿಳಿಸ್ತಕ್ಕಂಥದ್ದಾಗಿದೆ. ಇಸ್ರಾಯೇಲ್ ಜನರು ಐಗುಪ್ತದಿಂದ ಬಿಡುಗಡೆ ಹೊಂದಿ ಅರಣ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ದೇವರು ಮೋಶಿಗೆ ಈ ರೀತಿಯಾಗಿ ಹೇಳುವಂಥವರಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾವು ನೋಡುವಂಥವರಾಗಿದ್ದೇವೆ ವಿಮೋಚನಕಾಂಡ 25:8 ವಚನವನ್ನು ನಾವು ನೋಡಬೇಕಾದರೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವ ಹಾಗೆ ಅವರು ನನಗೆ ಒಂದು ಪರಿಶುದ್ಧ ಆಲಯವನ್ನು ಕಟ್ಟಬೇಕು ಎಂಬುದಾಗಿ ದೇವರು ಮೊಟ್ಟ ಮೊದಲನೇ ಬಾರಿಗೆ ಮೋಶೆಗೆ ಹೇಳಿರುವಂಥ ವಿಚಾರವನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಮೊಟ್ಟ ಮೊದಲನೇ ಬಾರಿಗೆ ಈ ದೇವದರ್ಶನ ಗುಡಾರದ ವಿಚಾರವಾಗಿ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ, ದೇವರೇ ಜನಗಳ ಮಧ್ಯದಲ್ಲಿ ವಾಸ ಮಾಡಬೇಕೆಂಬುದಾಗಿ ಬಂದಿದ್ದಾನೆ. ಅದಕ್ಕೋಸ್ಕರವೇ ದೇವರು ಹೇಳುವಂಥವರಾಗಿದ್ದಾರೆ, ನನಗೆ ಒಂದು ಪರಿಶುದ್ಧ ಆಲಯವನ್ನು ಕಟ್ಟಬೇಕು ಎಂಬುದಾಗಿ. ಹಾಗಾದರೆ ದೇವರು ಮೋಶೆಗೆ ಯಾವ ಒಂದು ಆಧಾರದ ಮೇಲೆ ಈ ಒಂದು ದೇವದರ್ಶನ ಗುಡಾರವನ್ನು ಕಟ್ಟಬೇಕು ಎಂಬುದಾಗಿ ಹೇಳಿದರು? ಯಾವ ಒಂದು ಆಧಾರದ ಮೇಲೆ ಎಂಬುದಾಗಿ ನಾವು ನೋಡಬೇಕಾದರೆ ಇಬ್ರಿಯದವರಿಗೆ ಬರೆದ ಪುಸ್ತಕ 8:5 ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಪ್ರಿಯ ಕೇಳುಗರೆ, ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಅವರು ಪರಲೋಕದಲ್ಲಿರುವವುಗಳ ನಿದರ್ಶನವು ಛಾಯೆಯು ಆಗಿರುವುದರಲ್ಲಿ, ಅಂದರೆ ಆಲಯದಲ್ಲಿ ಸೇವೆಯನ್ನು ನಡೆಸುವವರು. ಮೋಶೆಯು ದೇವರಿಂದ ಎಚ್ಚರಿಸಲ್ಪಟ್ಟು ಗುಡಾರವನ್ನು ಮಾಡುವುದಕ್ಕಿದ್ದಾಗ, ನೋಡು ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನ ಮಾಡಬೇಕು. ಹಾಗಾದರೆ ಮೋಶೆಗೆ ದೇವರು ಒಂದು ಆಲಯವನ್ನು ಕಟ್ಟು ಎಂಬುದಾಗಿ ಹೇಳುವಾಗ ಯಾವುದರ ಮಾದರಿಯ ಪ್ರಕಾರವಾಗಿ ಮೋಶೆ ಈ ಆಲಯವನ್ನು ಕಟ್ಟಬೇಕಾಗಿತ್ತು, ಯಾವ ಒಂದು ಆಧಾರದ ಮೇಲೆ ಮೋಶೆ ಈ ಆಲಯವನ್ನು ಕಟ್ಟಬೇಕಾಗಿತ್ತು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿದ ಮಾದರಿಯ ಪ್ರಕಾರವಾಗಿಯೇ ಎಲ್ಲವನ್ನ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗಳೇ, ಈ ಲೋಕದಲ್ಲಿ ದೇವದರ್ಶನ ಗುಡಾರದ ಕಾರ್ಯ ನಡೆಯುತ್ತಿತ್ತು. ಅದನ್ನು ಅನೇಕ ಜನರು ಇವತ್ತು ಈ ಲೋಕದಲ್ಲಿ ಮಾತ್ರ ಎಂಬುದಾಗಿ ಅದನ್ನು ತಿರಸ್ಕರಿಸುವಂಥವರಾಗಿದ್ದಾರೆ. ಅದು ಕೇವಲ ಇಸ್ರಾಯೇಲ್ ಜನರಿಗೆ ಮಾತ್ರ ಎಂಬುದಾಗಿ ಅದನ್ನು ತಿರಸ್ಕರಿಸುವಂಥವರಾಗಿದ್ದಾರೆ. ಆದರೆ ಪರಲೋಕದಲ್ಲಿಯೂ ಸಹ ಈ ದೇವದರ್ಶನ ಗುಡಾರವಿದೆ ಎಂಬುದಾಗಿ ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ಬೆಟ್ಟದಲ್ಲಿ ತೋರಿಸಿದ ಮಾದರಿಯಲ್ಲೇ ನೀನು ಕಟ್ಟಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ದೇವದರ್ಶನ ಗುಡಾರ ಎಷ್ಟು ಅವಶ್ಯಕವಾಗಿ ಒಬ್ಬ ಮನುಷ್ಯನಿಗೆ ಬೇಕಾಗಿದೆ, ಎಷ್ಟು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿದೆ ಎಂದರೆ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಇದು ಬಹಳ ಬಹಳ ಮುಖ್ಯವಾಗಿದೆ. ಹೇಗೆಂದರೆ ಒಂದು ಮಗುವಿಗೆ ತಂದೆಯ ಹೆಸರು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ರಕ್ಷಣೆ ಮಾರ್ಗಕ್ಕೆ ಬಂದಂತಹ ಕ್ರೈಸ್ತರ ರಕ್ಷಣೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರತಿಯೊಬ್ಬೊಬ್ಬರಿಗೂ ಸಹ ಈ ದೇವದರ್ಶನ ಗುಡಾರದ ಸಂದೇಶ ಮುಖ್ಯವಾಗಿದೆ. ಅದರಲ್ಲೂ ಸಹ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ಉಳಿದ ಸಭೆಯವರು ಎಂದು ಹೇಳಿಕೊಳ್ಳುವಂತಹ ನಮಗೆ ಈ ಒಂದು ದೇವದರ್ಶನ ಗುಡಾರದ ಸತ್ಯ ಬಹಳ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಇವತ್ತು ಈ ಕೊನೆಯ ಸಭೆಯ ಎಲ್ಲ ತತ್ವಗಳು, ಈ ಸಭೆಯ ಒಂದು ಉಗಮವೇ ಈ ಒಂದು ದೇವದರ್ಶನ ಗುಡಾರದ ಸತ್ಯದಿಂದ ಬಂದಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಡೀ ಸತ್ಯವೇದದಲ್ಲಿ ಅನೇಕ ಪ್ರವಾದನೆಗಳಿದ್ದಾವೆ. ಅದರಲ್ಲಿ ಅತಿ ದೀರ್ಘಕಾಲದ ಪ್ರವಾದನೆ ಯಾವುದೆಂದರೆ ಅದು ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಂತಹ 8:14 ತಿಳಿಸಲ್ಪಟ್ಟಂತಹ ಆ ಒಂದು 2300 ಪ್ರವಾದನೆ ಅತಿ ದೀರ್ಘವಾದಂಥ ಪ್ರವಾದನೆ. ಈ ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ, ನಾವು ದೇವದರ್ಶನದ ಗುಡಾರದ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಂಥ 2300 ಪ್ರವಾದನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈ ಒಂದು ಪ್ರವಾದನೆ ದೀರ್ಘಕಾಲದ ಪ್ರವಾದನೆಯಾಗಿದ್ದು ಇದರಲ್ಲಿ ಮೇಸಾಯನ ಬರೋಣ, ಆತನ ಸೇವೆ, ಆತನ ಮರಣ ಇವುಗಳ ಬಗ್ಗೆ ಮಾತ್ರವಲ್ಲದೆ ಆತನು ಪರಲೋಕದಲ್ಲಿ ಗುಡಾರ ಸೇವೆಯ ಬಗ್ಗೆ ನಮಗೆ ಹೆಚ್ಚಿನ ಬೆಳಕನ್ನು ನೀಡುವಂಥದ್ದಾಗಿದೆ. ಹಾಗಾಗಿ ದೇವದರ್ಶನ ಗುಡಾರದ ಸಂದೇಶ ಪ್ರತಿಯೊಬ್ಬ ಮನುಷ್ಯನಿಗೂ ರಕ್ಷಣೆಯ ಸಂದೇಶವಾಗಿದೆ. ಈ ಸಂದೇಶ ಕ್ರೈಸ್ತರಿಗೆ ಒಂದು ಆಧಾರ ಸ್ತಂಭದ ರೀತಿಯಲ್ಲಿದೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ನಾವು ಹಳೆಯ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರುಗಳ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ಅಲ್ಲಿ ಒಬ್ಬ ನ್ಯಾಯಾಧಿಪತಿಯಾಗಿ ದೇವರು ಸಂಸೋನನನ್ನು ನೇಮಿಸುವಂಥವರಾಗಿದ್ದಾರೆ. ಸಂಸೋನನು ದೇವರ ವ್ಯಕ್ತಿಯಾಗಿದ್ದು, ದೇವರ ಪ್ರತಿನಿಧಿಸುವಂತಹ ವ್ಯಕ್ತಿಯಾಗಿದ್ದು, ಅವನು ಇಸ್ರಾಯೇಲ್ ಜನರಿಗೆ ಜಯವನ್ನು ತಂದುಕೊಡುವ ನಿಟ್ಟಿನಲ್ಲಿ ಅವನು ಸೈತಾನನ ಶೋಧನೆಗೆ ಒಳಗಾಗುವಂಥವನಾಗಿದ್ದಾನೆ. ಸಿಂಸೋನನ ಫಿಲಿಸ್ಟಿಯರು ಹಿಡಿದು ಆತನನ್ನ ಕಣ್ಣುಗಳನ್ನು ಕಿತ್ತು ಹಾಕಿ ಆತನನ್ನು ಅವರ ಆಲಯಕ್ಕೆ ಕರೆದುಕೊಂಡು ಬಂದು ಆಲಯದಲ್ಲಿ ಒಂದು ಮುಖ್ಯವಾದಂಥ ಸ್ತಂಭವಾಗಿರತಕ್ಕಂತಹ ಆ ಸ್ತಂಭಕ್ಕೆ ಅವನನ್ನು ಸರಪಳಿಯಿಂದ ಕಟ್ಟಿ ಹಾಕ್ತಕ್ಕಂಥವರಾಗಿದ್ದಾರೆ. ಆದರೆ ಈ ಒಂದು ಸಂಸೋನನು ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ, ಅವನು ಆ ಒಂದು ಆಧಾರ ಸ್ತಂಭವಾಗಿದ್ದ ಆ ಒಂದು ಕಂಬವನ್ನು ಅಲುಗಾಡಿಸುವಂಥವನಾಗಿದ್ದಾನೆ. ಆ ಅಲುಗಾಡಿಸಿದ ನಿಮಿತ್ತವಾಗಿ ಇಡೀ ಆ ಒಂದು ದೇವಾಲಯವೇ ಕೆಳಗೆ ಕುಸಿದು ಬೀಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ರೀತಿಯಾಗಿ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಈ ಒಂದು ದೇವದರ್ಶನದ ಗುಡಾರದ ಸತ್ಯ ಆಧಾರ ಸ್ತಂಭವಾಗಿದೆ. ಅದನ್ನು ಅಲುಗಾಡಿಸಿದರೆ ಇಡೀ ಸಂಪೂರ್ಣವಾದಂಥ ದೇವದರ್ಶನ ಗುಡಾರದ ಸತ್ಯವೇ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಆದರೆ ಆ ಆಧಾರ ಸ್ತಂಭವನ್ನು ನಾವು ಭದ್ರವಾಗಿ ಹಿಡಿದುಕೊಂಡರೆ ನಮ್ಮ ರಕ್ಷಣೆಗೆ ಬೇಕಾದಂಥ ಎಲ್ಲವನ್ನು ಸಹ ನಾವು ಅರಿತುಕೊಳ್ಳಬಹುದಾಗಿದೆ. ಅನೇಕರು ಇವತ್ತು ಯಾಕೆ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಯಾವ ಕಾರಣದಿಂದ ಅವರು ಅರ್ಥ ಮಾಡಿಕೊಳ್ಳಲಾಗದೆ ಅದನ್ನು ಬಿಡ್ತಕ್ಕಂಥವರಾಗಿದ್ದಾರೆ ಅಂದರೆ, ಅವರಿಗೆ ಆಧಾರ ಸ್ತಂಭವಾಗಿರ್ತಕ್ಕಂತಹ ಈ ದೇವದರ್ಶನ ಗುಡಾರ ಸತ್ಯ ಅವರನ್ನು ಇನ್ನೂ ಸಹ ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ ಅವರು ಈ ಒಂದು ದೇವದರ್ಶನ ಗುಡಾರವನ್ನು ತಿರಸ್ಕರಿಸುವಂತವರಾಗಿದ್ದಾರೆ. ಒಬ್ಬ ವ್ಯಕ್ತಿ ತಾನು ನೀತಿ ನಿರ್ಣಯ ಹೊಂದಿದ ನಂತರ ಯಾವ ರೀತಿಯಾಗಿ ಅವನು ಪರಿಶುದ್ಧ ಜೀವಿತವನ್ನು ಜೀವಿಸಬೇಕು ಎಂಬುದನ್ನು ಈ ದೇವದರ್ಶನ ಗುಡಾರ ತಿಳಿಯಪಡಿಸತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ದೇವದರ್ಶನ ಗುಡಾರ ಕೊನೆಯ ಕಾಲದ ಘಟನೆಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ನಮಗೆ ನೀಡುವಂಥದ್ದಾಗಿದೆ. ಕೊನೆಯ ಕಾಲದಲ್ಲಿ ಅನೇಕ ಸಂಕಟಗಳು ಉಪದ್ರವಗಳು ನಮಗೆ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸುವಂಥದ್ದಾಗಿದೆ. ಆದರೆ ಈ ಒಂದು ಸಂಕಟ ಕಾಲ ಉಪದ್ರವ ಕಾಲಗಳಲ್ಲಿ ನಾವು ಹೇಗೆ ದೇವರನ್ನು ಸೇರಿಕೊಂಡು ಆತನ ಮಧ್ಯದಲ್ಲಿ ನಾವು ಜೀವಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ದೇವದರ್ಶನ ಗುಡಾರವನ್ನು ನಾವು ಕಲಿಯಬೇಕಾಗುತ್ತದೆ. ಉದಾಹರಣೆಗೆ ಪ್ರಕಟಣೆ ಪುಸ್ತಕ 13:8 ವಚನ ತಿಳಿಸತಕ್ಕಂಥದ್ದಾಗಿದೆ. ಜಗತ್ತುತ್ಪತ್ತಿಗೂ ಮುಂಚೆ ಕುಯ್ಯಲ್ಪಟ್ಟಂಥ ಕುರಿಮರಿಯ ಆತನಲ್ಲಿರುವಂಥ ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂತಹ ಹೆಸರಿನವರು ಆ ಮೃಗವನ್ನು ಆರಾಧಿಸುವುದಿಲ್ಲ. ಆದರೆ ಯಾರೆಲ್ಲ ಆ ಒಂದು ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲವೋ ಅವರು ಭೂನಿವಾಸಿಗಳೆಲ್ಲರೂ ಸಹ ಆ ಮೃಗವನ್ನು ಆಚರಿಸುವಂಥವರಾಗಿದ್ದಾರೆ, ಆರಾಧಿಸುವಂಥವರಾಗಿದ್ದಾರೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ಜೀವ ಗ್ರಂಥ ಪುಸ್ತಕ, ಈ ಜೀವಬಾಧ್ಯರ ಪುಸ್ತಕ ಎಲ್ಲಿದೆ, ಈ ಜೀವಬಾಧ್ಯರ ಪುಸ್ತಕ ಎಲ್ಲಿದೆ ಎಂಬುದಾಗಿ ನಾವು ನೋಡಬೇಕಾದರೆ ಅದು ಪರಲೋಕದಲ್ಲಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪರಲೋಕದಲ್ಲಿ ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಅದು ಪರಲೋಕದ ಆ ದೇವದರ್ಶನ ಗುಡಾರದಲ್ಲಿ ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಇನ್ನೊಂದು ಕಡೆಯಲ್ಲಿ ಪ್ರಕಟಣೆ ಪುಸ್ತಕ 17:8 ವಚನವನ್ನು ನಾವು ನೋಡಬೇಕಾದರೆ ಜೀವ ಗ್ರಂಥದಲ್ಲಿ ಯಾರ ಹೆಸರು ಬರೆದಿಲ್ಲವೋ ಅವರೆಲ್ಲರೂ ಆ ಮೃಗವನ್ನು ನೋಡಿ ಆಶ್ಚರ್ಯ ಹೊಂದುತ್ತಾರೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲರ ಹೆಸರು ಆ ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲವೋ ಅವರೆಲ್ಲರೂ ಸಹ ಮೃಗವನ್ನು ಹಿಂಬಾಲಿಸುವಂಥವರಾಗಿದ್ದಾರೆ, ಆ ಮೃಗವನ್ನು ಆರಾಧಿಸುವಂಥವರಾಗಿದ್ದಾರೆ, ಆ ಮೃಗವನ್ನು ಆಚರಿಸುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಾವು ಉಪದ್ರವಗಳ ಬಗ್ಗೆ ಮಾತನಾಡುವಂಥವರಾಗಿದ್ದೇವೆ. ಆದರೆ ಉಪದ್ರವಕ್ಕೂ ಮೊದಲು ನಮ್ಮ ರಕ್ಷಣೆಗೆ ಹೇಗೆ ಆ ಮೃಗ ಯಾವ ಯಾವ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿದೆ ಅದರ ವಿಚಾರಗಳನ್ನು ಹೊರತುಕೊಳ್ಳಬೇಕಾದರೆ ಈ ದೇವದರ್ಶನ ಗುಡಾರದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಬಹಳ ಮುಖ್ಯವಾಗಿದೆ. ಇಷ್ಟು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಕೊನೆಯ ಕಾಲದ ಒಂದು ಸತ್ಯ ಪ್ರಕಟಣೆ ಪುಸ್ತಕ 14:6-12 ತನಕ ನಾವು ಓದ್ತಕ್ಕಂಥವರಾಗಿದ್ದೇವೆ. ಆ ಒಂದು ಸತ್ಯ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ಮೂರು ದೂತರ ಸಂದೇಶ. ಈ ಮೂರು ದೂತರ ಸಂದೇಶದಲ್ಲಿ ಮೊದಲನೇ ದೂತನ ಸಂದೇಶ ಅದು ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಆ ನ್ಯಾಯ ವಿಚಾರಣೆ ಎಲ್ಲಿ ನಡೀತಕ್ಕಂಥದ್ದಾಗಿದೆ, ಹೇಗೆ ನಡೀತಕ್ಕಂಥದ್ದಾಗಿದೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ದೇವದರ್ಶನ ಗುಡಾರದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಡೀ ಸತ್ಯವೇದವೇ ಈ ದೇವದರ್ಶನ ಗುಡಾರದ ಸತ್ಯವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅದರಲ್ಲೂ ವಿಶೇಷವಾಗಿ ವಿಮೋಚನಾ ಕಾಂಡ, ಯಾಜಕ ಕಾಂಡ, ಸಂಖ್ಯಾಕಾಂಡ ಮತ್ತು ಧರ್ಮ ಉಪದೇಶ ಕಾಂಡ ಹಾಗೂ ಇಬ್ರಿಯ ಪುಸ್ತಕಗಳನ್ನು ನಾವು ಓದುವುದಾದರೆ ಇದರಲ್ಲಿ ದೇವದರ್ಶನ ಗುಡಾರದ ಬಗ್ಗೆ ಹೆಚ್ಚಿನ ಬೆಳಕನ್ನು ದೇವರು ಆತ್ಮನ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಿರುವುದನ್ನು ನಾವು ನೋಡಬಹುದಾಗಿದೆ. ಅಷ್ಟು ಮಾತ್ರವಲ್ಲದೆ ದೇವರು ತಿಳಿಸಲ್ಪಟ್ಟಿರ್ತಕ್ಕಂಥ ಕೊನೆಯ ಪ್ರವಾದನೆಗಳು ನೆರವೇರುವಂಥದ್ದನ್ನು ಈ ದೇವದರ್ಶನ ಗುಡಾರ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ ಪ್ರಿಯ ಕೇಳುಗರೆ, ಇನ್ನೂ ಸಹ ನಾವು ಆಳವಾಗಿ ಹೋಗಿ ನೋಡಬೇಕಾದರೆ ಅನೇಕ ಕ್ರೈಸ್ತರು ಹೇಳುವಂಥವರಾಗಿದ್ದಾರೆ ಪರಲೋಕಕ್ಕೆ ಹೋದಂಥ ಯೇಸು ಸ್ವಾಮಿ ಏನು ಮಾಡುವಂಥವರಾಗಿದ್ದಾರೆ ಎಂಬುದಾಗಿ. ಆದರೆ ಅನೇಕರು ಹೇಳುವಂಥವರಾಗಿದ್ದಾರೆ ಪರಲೋಕಕ್ಕೆ ಹೋದಂಥ ಯೇಸು ಸ್ವಾಮಿ ಸ್ಥಳವನ್ನು ಸಿದ್ಧ ಮಾಡ್ತಕ್ಕಂಥವನಾಗಿದ್ದಾನೆ ಅಂತ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಹಿಬ್ರಿಯದವರಿಗೆ ಬರೆದ ಪುಸ್ತಕ 8:1 ನಾವು ಓದುವುದಾದರೆ ಪರಲೋಕಕ್ಕೆ ಹೋದಂಥ ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತು ನಮ್ಮ ಮಹಾಯಾಜಕನಾಗಿ ನಮಗೋಸ್ಕರ ವಿಜ್ಞಾಪಿಸುವಂಥವನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನು ತಿಳಿದುಕೊಳ್ಳಬೇಕಾದರೆ ನಾವು ದೇವದರ್ಶನ ಗುಡಾರದವನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಷ್ಟು ಮಾತ್ರವಲ್ಲದೆ ಡೇ ಆಫ್ ಅಟೋನ್ಮೆಂಟ್ ಅಂದರೆ ಮಹಾದೋಷ ಪರಿಹಾರಕ ದಿನ ಎಂಬುದಾಗಿ ನಾವು ಯಾಜಕಂಡ 16:1 ಓದ್ತಕ್ಕಂಥವರಾಗಿದ್ದೇವೆ. ಈ ಒಂದು ವಿಚಾರ ನಮಗೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಪರಲೋಕದಲ್ಲಿ ದೇವರು ಹೇಗೆ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ಈ ಒಂದು ಮಹಾದೋಷ ಪರಿಹಾರದ ದಿನದ ಮೂಲಕವಾಗಿ ದೇವರು ನಮಗೆ ತಿಳಿಯಪಡಿಸಿದ್ದಾನೆ. ಹಾಗಾಗಿ ಆ ಒಂದು ಮಹಾದೋಷ ಪರಿಹಾರಕ ದಿನವನ್ನು ನಾವು ಅರ್ಥ ಮಾಡಿಕೊಂಡರೆ ಅದು ಗುಡಾರ ಸೇವೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರವಾಗಿದೆ. ಅದನ್ನು ನಾವು ಅರ್ಥ ಮಾಡಿಕೊಂಡರೆ ಹೇಗೆ ನಮಗೆ ಪರಲೋಕದಲ್ಲಿ ದೇವರು ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವನಾಗಿದ್ದಾನೆ ಎನ್ನುವ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅಂದು ಸ್ನಾನಿಕನಾದಂಥ ಯೌವನನು ಯಾಕೆ ಯೇಸು ಸ್ವಾಮಿಯನ್ನು ನೋಡಿ ಇಗೋ ಯಜ್ಞಕ್ಕೆ ಕುಯ್ಯಲ್ಪಟ್ಟಂತಹ ಕುರಿಮರಿ ಎಂಬುದಾಗಿ ಹೇಳಿದನು. ಅದರ ಅರ್ಥವೇನು? ಯೇಸು ಸ್ವಾಮಿ ಕಲ್ವಾರಿ ಸಿಲುಬೆಯಲ್ಲಿ ಅಂದು ಎಲ್ಲವೂ ಮುಗಿಯಿತು ತೀರಿತು ಎಂಬುದಾಗಿ ಹೇಳಬೇಕಾದರೆ ಅದರ ಅರ್ಥವೇನು? ಯಾಜಕನು ಈ ಲೋಕದಲ್ಲಿ ಮಾಡುತ್ತಿದ್ದಂತಹ ಆ ಕಾರ್ಯಗಳು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು? ಇವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂತಹ ನಮ್ಮ ರಕ್ಷಣೆ ಯೋಜನೆಗೆ ಹಾಕಲ್ಪಟ್ಟಿರ್ತಕ್ಕಂತಹ ಈ ಒಂದು ಪರಲೋಕದ ದೇವದರ್ಶನ ಗುಡಾರವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಬಹಳ ಮುಖ್ಯವಾಗಿದೆ. ಒಬ್ಬ ಮನುಷ್ಯನು ಪಾಪದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತನ್ನ ಪಾಪವನ್ನು ಹೇಗೆ ಬಂದು ಹರಕೆ ಮಾಡಿ ಪರಿಶುದ್ಧನಾಗಿ ಹೋಗ್ತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈ ದೇವದರ್ಶನ ಗುಡಾರವನ್ನು ನಾವು ಓದಬೇಕಾಗಿದೆ. ಆ ದೇವದರ್ಶನ ಗುಡಾರದಲ್ಲಿರ್ತಕ್ಕಂಥ ಪ್ರತಿ ಒಂದೊಂದು ಸಹ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಆತನು ನಮ್ಮ ಮಹಾಯಾಜಕನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ದಿನದಲ್ಲಿ ಈ ದೇವದರ್ಶನ ಗುಡಾರದಲ್ಲಿ ನಾವು ಅನೇಕವಾದಂಥ ಪಾಠಗಳನ್ನು ಕಲಿಯಬಹುದಾಗಿದೆ. ಕ್ರಿಸ್ತನು ಏನು ಮಾಡ್ತಕ್ಕಂಥವನಾಗಿದ್ದಾನೆ ನಮ್ಮ ರಕ್ಷಣೆಗೆ, ಆತನು ಮಾಡ್ತಕ್ಕಂಥ ಕಾರ್ಯಗಳೇನು, ಇವೆಲ್ಲವೂ ಸಹ ಈ ದೇವದರ್ಶನ ಗುಡಾರ ನಮಗೆ ತಿಳಿಯಪಡಿಸ್ತಕ್ಕಂಥದ್ದಾಗಿದೆ. ನಾವು ಏನೋ ಈ ದೇವದರ್ಶನ ಗುಡಾರ ಇಸ್ರಾಯೇಲರಿಗೆ ಮಾತ್ರ ಕೊಡಲ್ಪಟ್ಟಿತ್ತು, ಅದಕ್ಕೂ ನಮಗೂ ಸಂಬಂಧವಿಲ್ಲ ಎನ್ನೋ ರೀತಿಯಲ್ಲಿ ಇವತ್ತು ಕ್ರೈಸ್ತರಾಗಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕ್ರೈಸ್ತನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತಹ ಆತನ ರಕ್ಷಣೆಯನ್ನು ನಾವು ಹೊಂದಬೇಕು ಎಂಬುದಾಗಿ ಹೇಳ್ತಕ್ಕಂತಹ ರಕ್ಷಣೆ ಮಾರ್ಗವನ್ನು ನಾವು ಅರಿತುಕೊಳ್ಳಬೇಕು ಎಂದು ಹೇಳುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ಈ ಒಂದು ದೇವದರ್ಶನ ಗುಡಾರದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಈ ದೇವದರ್ಶನ ಗುಡಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ಉಪದ್ರವ, ಮುಂದೆ ಬರ್ತಕ್ಕಂತಹ ಮೃಗ ತೆಗೆದುಕೊಂಡು ಬರ್ತಕ್ಕಂತಹ ಆ ಒಂದು ಕಾನೂನು ಏನು ಎಂಬುದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ನಮ್ಮ ರಕ್ಷಣೆಯ ಮಾರ್ಗದಿಂದ ನಾವು ತಪ್ಪಿ ಹೋಗುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೇಳಿರಿ, ದೇವರು ಹೇಳುವಂತೆವನಾಗಿದ್ದಾನೆ, ಬನ್ನಿರಿ ನನ್ನ ಮಕ್ಕಳೇ, ನಿಮಗೆ ರಕ್ಷಣೆ ಯೋಜನೆ ಮಾರ್ಗವನ್ನು ನಾನು ಹಾಕಿಕೊಟ್ಟಿದ್ದೇನೆ, ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅದು ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕ್ರೈಸ್ತನಿಗೂ ಸಹ ಈ ದೇವದರ್ಶನ ಗುಡಾರದ ಸತ್ಯವನ್ನು ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ಅವುಗಳನ್ನು ನಾವು ಓದಬೇಕಾಗಿದೆ, ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ, ಅವುಗಳ ರೀತಿಯಲ್ಲಿ ನಡೆಯಬೇಕಾಗಿದೆ. ಒಬ್ಬ ಪಾಪಿಗೆ ಈ ಒಂದು ದೇವದರ್ಶನ ಗುಡಾರ ಯಾವ ರೀತಿಯಲ್ಲಿ ಪರಿಶುದ್ಧ ಮಾಡ್ತಕ್ಕಂಥದ್ದಾಗಿದೆ, ತನ್ನ ಪಾಪವನ್ನು ಬಿಟ್ಟು ಪರಿಶುದ್ಧನಾಗಿ ಹೇಗೆ ಹೊರಗೆ ಬರ್ತಕ್ಕಂಥನಾಗಿದ್ದಾನೆ, ಇವತ್ತು ಪರಲೋಕದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆ ಹೋಗಿರ್ತಕ್ಕಂಥ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಹೇಗೆ ಶುದ್ಧೀಕರಿಸಿ ನಮ್ಮನ್ನು ಪರಿಶುದ್ಧಗೊಳಿಸ್ತಕ್ಕಂಥನಾಗಿದ್ದಾನೆ ಎನ್ನುವ ಸತ್ಯವನ್ನು ಈ ಒಂದು ದೇವದರ್ಶನ ಗುಡಾರ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಕೇಳುಗರೆ, ಇಬ್ರಿಯದವರಿಗೆ ಬರೆದ ಪುಸ್ತಕದಲ್ಲಿ 8:1 ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಈಗ ಹೇಳುವ ವಿಷಯಗಳ ಸಾರಾಂಶವೇನೆಂದರೆ, ಪರಲೋಕದೊಳಗೆ ಮಹಿಮೆಯುಳ್ಳ ಆತನ ಸಿಂಹಾಸನದ ಬಲಗಡೆಯಲ್ಲಿ ಕೂತುಕೊಂಡಿರುವ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನಿಂದಲ್ಲ, ಕರ್ತನೇ ಹಾಕಿದ ನಿಜವಾದ ಗುಡಾರದಲ್ಲಿ ಸೇವೆ ನಡೆಸುವಂತೆವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅನೇಕರು ಹೇಳುವಂಥವರಾಗಿದ್ದಾರೆ, ಪರಲೋಕಕ್ಕೆ ಹೇರಿ ಹೋದಂಥ ಯೇಸು ಸ್ವಾಮಿ ಏನು ಮಾಡುತ್ತಿದ್ದಾನೆ ಎಂಬುದಾಗಿ ಕೇಳಬೇಕಾದರೆ, ಪರಲೋಕಕ್ಕೆ ಹೇರಿ ಹೋದಂಥ ಯೇಸು ಸ್ವಾಮಿ ನಮಗೋಸ್ಕರ ಆ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ. ದೇವರಿಗೆ ಸ್ಥಳವನ್ನು ಸಿದ್ಧ ಮಾಡಲು ಎಷ್ಟು ನಿಮಿಷ ಬೇಕು? ಕೇವಲ 6 ಈ ಸಮಸ್ತ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು 2000 ಸಹ ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡ್ತಕ್ಕಂಥನಾಗಿದ್ದಾನ? ಅಲ್ಲ ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಪರಲೋಕದೊಳಗೆ ಮಹಿಮೆಯುಳ್ಳ ಆತನ ಸಿಂಹಾಸನದ ಬಲಗಡೆಯಲ್ಲಿ ಕೂತುಕೊಂಡಿರುವ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನಿಂದಲ್ಲ, ಕರ್ತನೇ ಹಾಕಿದ ನಿಜವಾದ ಗುಡಾರದಲ್ಲಿ ಸೇವೆ ಮಾಡುವ ಆತವನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲಿಯೂ ಸಹ ದೇವದರ್ಶನ ಗುಡಾರವಿದೆ ಎಂಬುದನ್ನು ಈ ಒಂದು ವಚನ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಮಾತ್ರ ಅಲ್ಲ ಮಹಾಯಾಜಕ, ಪರಲೋಕದಲ್ಲಿ ನಮ್ಮ ಮಹಾಯಾಜಕನಾದ ಯೇಸು ಸ್ವಾಮಿ ಇದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಮಾತ್ರ ಗುಡಾರ ಸೇವೆಯನ್ನು ಮಹಾಯಾಜಕ ಯಾಜಕರು ಮಾಡ್ತಾ ಇಲ್ಲ, ಪರಲೋಕದಲ್ಲಿಯೂ ಸಹ ದೇವರ ವಾಕ್ಯ ತಿಳಿಸ್ತಕ್ಕಂಥನಾಗಿದ್ದಾನೆ, ಕರ್ತನೆ ಹಾಕಿದ ನಿಜವಾದ ಗುಡಾರದಲ್ಲಿ ಸೇವೆ ಮಾಡುವ ಆತನಾಗಿದ್ದಾನೆ ಎಂಬುದಾಗಿ. ಪರಲೋಕದಲ್ಲಿ ಆತನು ಸೇವೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ, ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥವನಾಗಿದ್ದಾನೆ. ಆದರೆ ಈ ಲೋಕದಲ್ಲಿ ಅನೇಕರು ಮನುಷ್ಯನ ಮಧ್ಯಸ್ಥಿಕೆಗೋಸ್ಕರ ಹಂಬಲಿಸ್ತಕ್ಕಂಥವರಾಗಿದ್ದಾರೆ, ಮನುಷ್ಯನಲ್ಲಿ ಬಳಿಯಲ್ಲಿ ಹೋಗಿ ತಮ್ಮ ಪಾಪಗಳನ್ನು ಹೇಳಿಕೊಳ್ಳುವಂಥವರಾಗಿದ್ದಾರೆ. ಆದರೆ ನಮ್ಮ ಮಹಾಯಾಜಕನಾದಂಥ ಯೇಸು ಸ್ವಾಮಿ ಪರಲೋಕದಲ್ಲಿ ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಪ್ರತಿ ಮುಂಜಾನೆ ಪ್ರತಿ ಸಾಯಂಕಾಲ ಬಲಿಯನ್ನು ಸಲ್ಲಿಸುತ್ತಿದ್ದಂತಹ ಕಾರ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. ಅದು ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ಪ್ರತಿ ನಿತ್ಯವೂ ಸಹ ಆ ಬಲಿ ಪ್ರಾರ್ಥನೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ನಾವು ಮಾಡುವಂತಹ ಒಂದು ಪ್ರಾರ್ಥನೆಯನ್ನು ಅದು ಸೂಚಿಸ್ತಕ್ಕಂಥದ್ದಾಗಿದೆ. ಅನೇಕ ಕಡೆಗಳಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಯಾಕೆ ನಾವು ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಪ್ರಾರ್ಥನೆಗೆ ಕುಟುಂಬವಾಗಿಯೋ ವೈಯಕ್ತಿಕವಾಗಿಯೋ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥವರಾಗಿದ್ದೇವೆ? ಆ ಸತ್ಯ ನಮಗೆ ಎಲ್ಲಿಂದ ಬಂತು? ಆ ಸತ್ಯ ಈ ಒಂದು ದೇವದರ್ಶನ ಗುಡಾರದಿಂದ ಬಂದಿದೆ ಎಂಬುದನ್ನು ನಾವು ನೋಡಬಹುದಾಗಿದೆ. ಯಾಕೆಂದರೆ ದೇವದರ್ಶನ ಗುಡಾರದಲ್ಲಿ ಬೆಳಗಿನ ಜಾವದಲ್ಲಿ ಮತ್ತು ಸಾಯಂಕಾಲದ ಸಮಯದಲ್ಲಿ ಆ ಬಲಿಯನ್ನು ಸಲ್ಲಿಸ್ತಕ್ಕಂಥವರಾಗಿದ್ದರು. ಆ ಸಮಯದಲ್ಲಿ ಧೂಪವನ್ನು ಧೂಪವೇದಿಯಲ್ಲಿ ಸುಡ್ತಕ್ಕಂಥವರಾಗಿದ್ದರು. ಅದು ಪ್ರಾರ್ಥನೆಯನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಅದರಿಂದಲೇ ನಮಗೆ ಈ ಒಂದು ದಿನದಲ್ಲಿ ಕ್ರೈಸ್ತರು ಬೆಳಗಿನ ಜಾವದಲ್ಲಿ ಮತ್ತು ಸಂಜೆಯ ಜಾವದಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥವರಾಗಿದ್ದಾರೆ. ಆದರೆ ವರ್ಷಕ್ಕೆ 1 ಆವರ್ತಿ ಮಹಾದೋಷ ಪರಿಹಾರಕ
ದಿನ ಎನ್ನುವಂತಹ ಬರ್ತಕ್ಕಂಥದ್ದಾಗಿತ್ತು. ಆ ದಿನದಲ್ಲಿ ಮಹಾಯಾಜಕನು ಇಡೀ ದೇವದರ್ಶನ ಗುಡಾರವನ್ನು ಶುದ್ಧೀಕರಿಸತಕ್ಕಂಥವನಾಗಿದ್ದನು. ಅದೇ ರೀತಿಯಾಗಿ ಯೇಸು ಸ್ವಾಮಿ ಸಹ ನಮ್ಮ ಮಹಾಯಾಜಕನಾಗಿ ಪರಲೋಕದಲ್ಲಿ ನಮ್ಮ ಪಾಪಗಳನ್ನೆಲ್ಲ ಶುದ್ಧೀಕರಿಸತಕ್ಕಂಥವನಾಗಿದ್ದಾನೆ. ಆತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಆತನು ನಮ್ಮ ಪಾಪಗಳನ್ನು ಶುದ್ಧೀಕರಿಸತಕ್ಕಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಸೈತಾನನನ್ನ ಹೇಗೆ ನಾಶ ಮಾಡತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಸಹ, ಪಾಪವನ್ನು ಹೇಗೆ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥನಾಗಿದ್ದಾನೆ ಯೇಸು ಸ್ವಾಮಿ ಅನ್ನುವಂತಹ ವಿಚಾರವನ್ನು ಸಹ ಈ ದೇವದರ್ಶನ ಗುಡಾರ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನೀವು ದೇವದರ್ಶನ ಗುಡಾರದಿಂದ ಅನೇಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಅದನ್ನು ನಾವು ಓದಿ ಅದರಲ್ಲಿರ್ತಕ್ಕಂಥ ಸತ್ಯವನ್ನು ತಿಳಿದುಕೊಂಡರೆ ದೇವರು ನಿಜವಾಗಿಯೂ ಸಹ ನಮ್ಮ ರಕ್ಷಣೆಗೆ ಹಾಕಿರ್ತಕ್ಕಂತಹ ಒಂದು ಯೋಜನೆ ಏನು ಎಂಬುದನ್ನು ಆ ಒಂದು ದೇವದರ್ಶನ ಗುಡಾರದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ದಾವಿದನು ಅದೇ ಹೇಳ್ತಕ್ಕಂಥನಾಗಿದ್ದಾನೆ, ನನ್ನ ಮಾರ್ಗ ಎಲ್ಲಿದೆ ಅಂದರೆ ಸ್ವಾಮಿ ನಿನ್ನ ಮಾರ್ಗ ಆ ದೇವಾಲಯದಲ್ಲಿದೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆತನ ಒಂದು ರಕ್ಷಣೆ ಮಾರ್ಗವನ್ನು ನಾವು ಅರ್ತುಕೊಂಡು ಕ್ರಿಸ್ತನ ಬಳಿಗೆ ಬರೋಣ. ಕ್ರಿಸ್ತನು ನಮಗೆ ಈ ದೇವದರ್ಶನ ಗುಡಾರದಿಂದ ಅನೇಕ ಪಾಠಗಳನ್ನು ಕಲಿಸ್ತಕ್ಕಂಥನಾಗಿದ್ದಾನೆ. ಬರ್ತಕ್ಕಂಥ ಕೊನೆಯ ಕಾಲದ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡ್ತಕ್ಕಂಥನಾಗಿದ್ದಾನೆ. ಹೌದು, ನಾನು ದೇವದರ್ಶನ ಗುಡಾರವನ್ನು ಸತ್ಯವನ್ನು ಓದ್ತಕ್ಕಂಥವನಾಗಿದ್ದೇನೆ. ಅದು ನಮ್ಮ ಆತ್ಮಿಕ ಜೀವಿತಕ್ಕೆ ಬಹಳ ಅವಶ್ಯಕತೆಯಾಗಿದೆ, ರಕ್ಷಣೆ ಮಾರ್ಗವನ್ನು ಕಲಿಸಿಕೊಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳುವುದಾದರೆ, ನೀವು ನೆನೆಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ನಿನ್ನ ರಕ್ಷಣೆ ಮಾರ್ಗವನ್ನು ನೀನು ನಿನ್ನ ದೇವದರ್ಶನ ಗುಡಾರದ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಿದ್ದಿಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಹೌದು ಸ್ವಾಮಿ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ನೀನು ಈ ಲೋಕಕ್ಕೆ ಬಂದೆ ಸ್ವಾಮಿ, ರಕ್ತವನ್ನು ಸುರಿಸಿದೆ, ಪರಲೋಕದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದೀಯಾ, ಈಗ ಏನು ಮಾಡ್ತಕ್ಕಂಥದ್ದಾಗಿದೆಯಾ ಅನ್ನುವಂಥ ವಿಚಾರಗಳು ನಮಗೆ ತಿಳಿಯಪಡಿಸಿದ್ದಿಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಈ ದಿನದಿಂದ ಸ್ವಾಮಿ ನಿನ್ನ ಈ ಒಂದು ರಕ್ಷಣೆ ಮಾರ್ಗವನ್ನು ತಿಳಿಸ್ತಕ್ಕಂತಹ ದೇವದರ್ಶನ ಗುಡಾರದ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಹಾಗೆ ನಮಗೆ ಸಹಾಯ ಮಾಡು, ಕೇರುವ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-833-2231 ಈ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.